ನಮಸ್ಕಾರ, ಊಟ ಪಾಠಕ್ಕೆ ಸ್ವಾಗತ. ಇದು ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ, ನಿಮ್ಮದೇ ಸಿಎಫ್ಟಿಆರ್ಐನ ಧ್ವನಿ ಪತ್ರಿಕೆ, ಪ್ರತಿಪಕ್ಷ ಜ್ಞಾನದ ಔತಣ. ಪೋಷಣೆ, ಆಹಾರ ವಿಜ್ಞಾನ, ಶುಚಿತ್ವ ಹಾಗೂ ಆಹಾರ ಸುರಕ್ಷತೆಯ ಮಾಹಿತಿಯನ್ನ ಪ್ರತಿ 15 ದಿನಕ್ಕೊಮ್ಮೆ ಊಟ ಪಾಠ ತರಲಿದೆ. ಇದು ಸಂಪುಟ 1, ಸಂಚಿಕೆ 5, ಮೇ 3, 2019. ಇಂದಿನ ಊಟ ಪಾಠದಲ್ಲಿ ನೀವು ರುಚಿಸಲಿದ್ದೀರಿ ರಿಫೈನ್ಡ್ ಎಣ್ಣೆಯೋ ಹಿಂಡಿದ ಎಣ್ಣೆಯೋ? ಯಾರು ಹಿತವರು ನಿಮಗೆ ಈ ಈರ್ವರೊಳಗೆ? ಕೊಲೆಸ್ಟ್ರಾಲ್ ಎನ್ನುವ ರಾಕ್ಷಸ ಮಿತ್ರ, ಕಾಳು ಕೂಡಿಡುವ ಬಗೆ? ಸಿಎಸ್ಐಆರ್ ಸಿಎಫ್ಟಿಆರ್ಐನ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಎಂಎಸ್ ಮೀರಾ ಅವರೊಂದಿಗೆ ಸಂದರ್ಶನ.
ಯಾರು ಹಿತವರು ನಮಗೆ ಈ ಈರ್ವರೊಳಗೆ, ರಿಫೈನ್ಡ್ ಎಣ್ಣೆಯೋ ಗಾಣದ ಎಣ್ಣೆಯೋ? ಭಾರತದಲ್ಲಿ ಯಾವುದೇ ಸೂಪರ್ ಮಾರ್ಕೆಟ್ಗೋ ದಿನಸಿ ಅಂಗಡಿಗೋ ಹೋಗಿ, ಕಪಾಟಿನಲ್ಲಿ ವಿವಿಧ ಎಣ್ಣೆಯ ಪ್ಯಾಕೆಟ್ಗಳು, ಬಾಟಲಿಗಳು ಸಾಲು ಸಾಲಾಗಿ ಜೋಡಿಸಿರುವುದನ್ನು ಕಾಣುವಿರಿ. ನಮ್ಮ ಅಡುಗೆಯಲ್ಲಿ ಎಣ್ಣೆ ಅನಿವಾರ್ಯ ಎನಿಸಿಬಿಟ್ಟಿದೆ. ದಶಕಗಳ ಹಿಂದೆ ನಾವು ರೂಢಿಯಲ್ಲಿ ಬಳಸುತ್ತಿದ್ದ ಎಣ್ಣೆಗಳೆಲ್ಲವೂ ಗಾಣದಿಂದ ಬಂದಂಥವು. ಸ್ಥಳೀಯವಾಗಿ ದೊರೆಯುತ್ತಿದ್ದ ಎಣ್ಣೆ ಕಾಳುಗಳನ್ನೇ ಹಿಂಡಿ ಮಾಡಿದಂತಹವು. ಉದಾಹರಣೆಗೆ, ಉತ್ತರ ಭಾರತದಲ್ಲಿ ಸಾಸಿವೆ ಎಣ್ಣೆಯ ಬಳಕೆ ವ್ಯಾಪಕವಾಗಿತ್ತು. ಅದೇ ಆಂಧ್ರ, ತೆಲಂಗಾಣ ಮತ್ತು ರಾಜಸ್ಥಾನಿನಲ್ಲಿ ಎಳ್ಳೆಣ್ಣೆಯ ಜೊತೆಗೆ ಕಡಲೆ ಎಣ್ಣೆ ಅಥವಾ ಶೇಂಗಾ ಎಣ್ಣೆಯನ್ನು ಬಳಸುತ್ತಿದ್ದರು. ಇನ್ನು ಕರಾವಳಿಯ ತೀರದಲ್ಲಿಯಂತೂ ಕೊಬ್ಬರಿ ಎಣ್ಣೆಯೇ ಬೇಕು. ಸಾತ್ವಿಕವಾದ ಹಸುವಿನ ತುಪ್ಪವನ್ನಂತೂ ಶುದ್ಧ, ಪರಿಪೂರ್ಣ ಮತ್ತು ಆರೋಗ್ಯಕರ ಎನ್ನುತ್ತೇವೆ. ಇಷ್ಟರವರೆಗೂ ಈ ಎಲ್ಲ ಎಣ್ಣೆಗಳು ಒಳ್ಳೆಯದು ಎನಿಸಿದ್ದವು. ನಿತ್ಯವೂ ಇವನ್ನು ಬಳಸಲು ಯಾರೂ ಹಿಂಜರಿಯುತ್ತಿರಲಿಲ್ಲ. ಆದರೆ ಈ ಹೃದಯದ ಕಾಯಿಲೆಗಳು, ಕೊಲೆಸ್ಟ್ರಾಲ್ ಚಿಂತೆ, ಬೊಜ್ಜಿನ ಆತಂಕಗಳು ಬಂದವು ನೋಡಿ ಎಲ್ಲವೂ ಬದಲಾಯಿತು. ಇಂದು ನಿತ್ಯ ಆಹಾರದಲ್ಲಿ ಈ ಎಣ್ಣೆಗಳನ್ನು ಕಂಡರೆ ಯಾರೋ ಆಜನ್ಮ ವೈರಿಯನ್ನು ಕಂಡಂತೆ ಆಗಿಬಿಟ್ಟಿದೆ. ಇದೆಲ್ಲ ಹೇಗೆ, ಏಕೆ ಆಯಿತು ಎಂದಿರಾ? ಇವೆಲ್ಲ ರಿಫೈನ್ಡ್ ಎಣ್ಣೆ ಎನ್ನುವುದು ಬಂದಾಗಿನಿಂದ ಬದಲಾಯಿತು. ಎಣ್ಣೆ ಕಂಪನಿಗಳು ರಿಫೈನ್ಡ್ ಎಣ್ಣೆಯನ್ನು ಸಂಸ್ಕರಿಸಿ ಎಲ್ಲ ಗ್ರಾಹಕರಿಗೂ ಬೆಣ್ಣೆ ಹಚ್ಚಿದ್ದೇ ಹಚ್ಚಿದ್ದು. ಎಣ್ಣೆಗಳಿಗೆ ನೂರಾರು ಸ್ವಾಸ್ಥ್ಯದ ಗುಣಗಳು ಅಂಟಿಕೊಂಡವು. ಇದರ ಜೊತೆಗೆ ಬದಲಾಗುತ್ತಿರುವ ಜೀವನ ಶೈಲಿ ಹಾಗೂ ಆಹಾರದ ಅಭ್ಯಾಸಗಳು ಕೈಜೋಡಿಸಿದವು. ಫಲವಾಗಿ ಪಾಪ ಗ್ರಾಹಕ ಯಾವ ಎಣ್ಣೆ ಒಳ್ಳೆಯದಪ್ಪ ಎಂದು ನಿದ್ರೆಗೆಡುವಂತಾಗಿದೆ. ಅಲ್ಲ, ಹೃದಯಕ್ಕೆ ಒಳ್ಳೆಯದು, ತೂಕ ಕಡಿಮೆ ಮಾಡುವಂಥದ್ದು, ಡಯಾಬಿಟಿಸ್ಗೆ ಉತ್ತಮವಾದದ್ದು, ಅಧಿಕ ಪೋಷಕಾಂಶ ಇರುವಂಥದ್ದು, ಕೊಲೆಸ್ಟ್ರಾಲೂ ಇಲ್ಲ, ಟ್ರಾನ್ಸ್ಫ್ಯಾಟ್ಗಳೂ ಇಲ್ಲ ಎನ್ನುವ 16 ಬಗೆಯ ಎಣ್ಣೆಗಳಿರುವಾಗ ಆಯ್ಕೆ ಕಷ್ಟವೇ. ಹೀಗೆ ನಾವು ಭಾರತೀಯ ಗ್ರಾಹಕರು ಗೊಂದಲಕ್ಕೆ ಬಿದ್ದಾಗಿದೆ. ಯಾವ ಎಣ್ಣೆಯನ್ನು ಆಯ್ದುಕೊಳ್ಳಬೇಕು, ಯಾವುದು ಹಿತಕರ ನಮಗೆ, ಆ ಲೇಬಲ್ಗಳಲ್ಲಿ ಮುದ್ರಿಸಿರುವ ಮಾಹಿತಿಯನ್ನು ನಂಬೋಣವೇ? ಬೆಲೆ ಕಡಿಮೆ ಇರುವ ಎಣ್ಣೆಗಳು ನಮ್ಮ ಹೃದಯಕ್ಕೆ ಹಾನಿಯುಂಟು ಮಾಡುತ್ತವೆಯೋ, ಬೊಜ್ಜು ತರುತ್ತವೆಯೋ, ದುಬಾರಿ ಎಣ್ಣೆಗಳು ನಿಜಕ್ಕೂ ಆರೋಗ್ಯಕರವೇ? ಹೀಗೆ ಪ್ರಶ್ನೆಗಳಿಗೆ ಕೊನೆಯೇ ಇಲ್ಲ. ಇದು ಇಲ್ಲಿದೆ ನಿಮಗೆ ನೆರವು ನೀಡಬಹುದಾದ ಕೆಲವು ಮಾಹಿತಿ. ಒಬ್ಬ ವಿವೇಕಿ ಗ್ರಾಹಕರಾಗಿ ಪ್ರೀತಿಪಾತ್ರರಿಗೆ ಒಳ್ಳೆಯದನ್ನೇ ಬಯಸುವ ನೀವು ಒಳ್ಳೆಯ ಎಣ್ಣೆಯನ್ನು ಆಯ್ಕೆ ಮಾಡಿ ಕೊನೆಗೆ ಎಲ್ಲರಿಗೂ ಒಳ್ಳೆಯದೇ ಆಗಲು ಇವು ಬಹುಶಃ ನೆರವಾಗಬಹುದು. ಎಣ್ಣೆ ಯಾವ ಬ್ರ್ಯಾಂಡಿನದ್ದೇ ಇರಲಿ, ಎಲ್ಲವೂ ರಿಫೈನ್ಡ್ ಆಗಿಯೇ ಇರುತ್ತದೆ. ಅಂದರೆ ಅವೆಲ್ಲವನ್ನು ಸಾಲು ಸಾಲು ರಾಸಾಯನಿಕ ಹಾಗೂ ಯಾಂತ್ರಿಕ ಕ್ರಮಗಳನ್ನು ಬಳಸಿ ಸಂಸ್ಕರಿಸುತ್ತಾರೆ. 270 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿನ ಉಷ್ಣತೆಗೆ ಕಾಯಿಸುವುದು ಈ ಕ್ರಮಗಳಲ್ಲಿ ಒಂದು. ಇಂತಹ ಸಂಸ್ಕರಣೆಯಿಂದಾಗಿ ಎಣ್ಣೆಯಲ್ಲಿನ ಕೆಲವು ಆರೋಗ್ಯಕರ ಅಂಶಗಳು ನಷ್ಟವಾಗಬಹುದು. ಜೊತೆಗೆ ಫ್ರೀ ರ್ಯಾಡಿಕಲ್ಗಳು ಉತ್ಪತ್ತಿಯಾಗುತ್ತವೆ. ದ್ರಾವಕಗಳನ್ನು ಬಳಸಿ ಶುದ್ಧೀಕರಿಸಿದ ಎಣ್ಣೆಯಲ್ಲಿ ಬಿಳಿಚಿಸಲು ಬಳಸಿದ ರಾಸಾಯನಿಕಗಳು, ನೊರೆ ನಿರೋಧಕ ಅಂಶಗಳ ಉಳಿಕೆ ಅಂಶಗಳು ಅಷ್ಟಿಷ್ಟು ಇರುತ್ತವೆ. ಇದಲ್ಲದೆ ಎಣ್ಣೆ ಹಾಳಾಗದಿರಲಿ ಎಂದು ಕೆಲವು ವಸ್ತುಗಳನ್ನು ಕೂಡಿಸುವುದು ಉಂಟು. ಇವೆಲ್ಲವೂ ದೀರ್ಘಾವಧಿಯಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದರೆ ನೆನಪಿರಲಿ, ರಿಫೈನ್ಡ್ ಎಣ್ಣೆಗಳನ್ನು ಹಿತಮಿತವಾಗಿ ಬಳಸಿದರೆ ಅವು ಅಪಾಯಕಾರಿಯಲ್ಲ. ಹೆಚ್ಚಾಗಿ ಕಾಯಿಸದೆ ಅಥವಾ ಕಾಯಿಸದೆಯೇ ಬಳಸಲು ಇವು ಒಳ್ಳೆಯವು. ಅಂದರೆ ಒಗ್ಗರಣೆಗೆ ತೆಳುವಾಗಿ ಹುರಿಯಲು ಇಲ್ಲವೇ ಸಲಾಡ್ ಎಣ್ಣೆಗಳಂತೆ ಬಳಸಲು ಚೆನ್ನ. ಇನ್ನು ಭಾರತೀಯ ಅಡುಗೆಯೋ ಪಾಶ್ಚಾತ್ಯರ ಅಡುಗೆಗಳಿಂದ ಬಲು ಭಿನ್ನ. ನಾವು ಪ್ರತಿಯೊಂದನ್ನು ಬಲು ಹೆಚ್ಚಿನ ಉಷ್ಣತೆಯಲ್ಲಿ ಕರೆಯುತ್ತೇವೆ. ಸಾಮಾನ್ಯವಾಗಿ ಇದು 170 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚೇ ಇರುತ್ತದೆ. ಹೀಗಾಗಿ ಇತ್ತೀಚಿನ ಸಂಶೋಧನೆಗಳು ರಿಫೈನ್ಡ್ ಎಣ್ಣೆ ಭಾರತೀಯ ಅಡುಗೆಗೆ ಉಚಿತವಲ್ಲ ಎಂದು ಹೇಳುತ್ತವೆ. ಆದರೇನು ಮಾಡೋಣ, ನಮ್ಮ ತಿಂಡಿ ತಿನಿಸುಗಳು, ಊಟ, ಸಿಹಿ ಎಲ್ಲದಕ್ಕೂ ಎಣ್ಣೆಯನ್ನು ಅತಿಯಾಗಿ ಕಾಯಿಸಲೇಬೇಕು. ಹೀಗೆ ಕಾಯಿಸಿದಾಗ ಎಣ್ಣೆಯಲ್ಲಿರುವ ಪ್ರತ್ಯಕ್ಸೀಕಾರಕಗಳು ಅಂದರೆ ಆಂಟಿ ಆಕ್ಸಿಡೆಂಟ್ಗಳು ನಷ್ಟವಾಗಿ ಬಿಡುತ್ತವೆ. ಇದರ ಜೊತೆಗೆ ಈ ಜೀವಸತ್ವ ಮತ್ತು ಬೀಟಾ ಕೆರೋಟಿನ್ಗಳಂತಹ ಪೋಷಕಾಂಶಗಳು ಹಾಳಾಗುತ್ತವೆ. ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಥವಾ ಪ್ಯೂಫಾ ಎನ್ನುವ ಕೊಬ್ಬು ಸ್ವಾದ ರಾಸಾಯನಿಕಗಳು ಹಾಳಾಗುತ್ತವೆ. ಜೊತೆಗೆ ಹೃದಯಕ್ಕೆ ಅನಾರೋಗ್ಯ ತರುವ ಇಲ್ಲವೇ ಕ್ಯಾನ್ಸರ್ ಉಂಟು ಮಾಡುವಂತಹ ರಾಸಾಯನಿಕಗಳು ಸೃಷ್ಟಿಯಾಗುತ್ತವೆ. ಇದಕ್ಕೆ ಹೋಲಿಸಿದರೆ ಹಿಂಡಿ ತೆಗೆದ ಗಾಣದ ಎಣ್ಣೆ ಉತ್ತಮ. ಸ್ಯಾಚುರೇಟೆಡ್ ಫ್ಯಾಟ್ ಇರುವುದರಿಂದ ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ ಮತ್ತು ತುಪ್ಪ ಎಲ್ಲರಿಗೂ ಪ್ರಿಯವಾದ ಕರಿಯುವ ತಿಂಡಿಗಳನ್ನು ತಯಾರಿಸಲು ಒಳ್ಳೆಯವಂತೆ. ಏಕೆಂದರೆ ಅಷ್ಟೊಂದು ಕಾಯಿಸಿದಾಗಲೂ ಈ ಕೊಬ್ಬು ಸ್ಥಿರವಾಗಿ ಉಳಿಯುತ್ತದೆ. ಅದೇನೇ ಇರಲಿ, ಹಿತ ಮಿತ ಸದಾ ಒಳ್ಳೆಯದು ಎನ್ನುವುದು ನೆನಪಿರಲಿ. ಅತಿ ಎಂದಿಗೂ ಹಿತವಲ್ಲ. ಸಾಧ್ಯವಾದಷ್ಟು ಕರಿಯುವಂತಹ ಅಡಿಗೆಯನ್ನು ಕಡಿಮೆ ಮಾಡಿಕೊಂಡು ಹಬೆಯಲ್ಲಿ ಬೇಯಿಸುವ, ಒಗ್ಗರಣೆ ಹಾಕುವ ಇಲ್ಲವೇ ಸುಟ್ಟು ಬೇಯಿಸುವ ತಿನಿಸುಗಳನ್ನು ಮಾಡುವುದು ಒಳ್ಳೆಯದು. ಇವು ಎಣ್ಣೆಗಳ ಬಗ್ಗೆ ನಾವು ತಿಳಿದಿರಬೇಕಾದ ವಿಷಯ. ಆದರೆ ಎಚ್ಚರ, ಕೊಳ್ಳುವ ಮುನ್ನ ಆ ಲೇಬಲ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿ. ಎಲ್ಲ ಅಡುಗೆಗೂ ಎಲ್ಲ ಎಣ್ಣೆಯು ಒಗ್ಗಲಾರವು. ಆದ್ದರಿಂದ ಅಡುಗೆ ಮನೆಯಲ್ಲಿ ಒಂದಲ್ಲ ಹಲವು ಎಣ್ಣೆ ಇರಲಿ, ವಿಧ ವಿಧವಾದ ಅಡುಗೆಗಾಗಿ.
ಕೊಲೆಸ್ಟ್ರಾಲ್ ಎನ್ನುವ ರಾಕ್ಷಸ ಮಿತ್ರ ಇಂದಿನ ಖಳನಾಯಕರು ಯಾರು ಎಂದು ಕೇಳಿ, ಖಂಡಿತ ರಾಜಕಾರಣಿ ಅಲ್ಲ. ಎಲ್ಲರ ಖಳನಾಯಕ ನಮ್ಮ ದೇಹದಲ್ಲಿರುವ ಒಂದು ಸೂಕ್ಷ್ಮ ವಸ್ತು. ಊಟ ತಿಂಡಿಯ ಬಗ್ಗೆ ಕಾಳಜಿ ಇರುವ ಯಾರನ್ನೇ ಕೇಳಿ ನೋಡಿ, ಎರಡು ಪದಗಳು ಕೇಳಿದರೇ ಹೆದರುತ್ತಾರೆ. ಕ್ಯಾಲೋರಿ ಹಾಗೂ ಕೊಲೆಸ್ಟ್ರಾಲ್ ಎನ್ನುವವೇ ಆ ಪದಗಳು. ಬೊಜ್ಜು ತನ್ಮೂಲಕ ಡಯಾಬಿಟಿಸ್ ಅನ್ನು ತಂದು ಬಿಡುತ್ತದೆ ಎಂದು ಕ್ಯಾಲೋರಿ ಬಗ್ಗೆ ಭಯ. ಅತಿ ರಕ್ತದೊತ್ತಡವನ್ನು, ಹೃದಯದ ಕಾಯಿಲೆಯನ್ನು ಎಲ್ಲಿ ತಂದು ಬಿಟ್ಟಿತೋ ಎಂದು ಕೊಲೆಸ್ಟ್ರಾಲಿನ ಬಗ್ಗೆ ಭೀತಿ. ನಿಮಗೆ ಗೊತ್ತೇ, ಕೊಲೆಸ್ಟ್ರಾಲ್ ಒಂದು ರೀತಿ ರಾಕ್ಷಸ ಮಿತ್ರ. ಕ್ಯಾಲೋರಿ ಎನ್ನುವುದು ಸಿಹಿ ಭೂತ. ಕೊಲೆಸ್ಟ್ರಾಲ್ ಎಂದರೆ ಏನು ಎಂದಿರಾ? ಅದು ನಮ್ಮ ದೇಹದೊಳಗೆ ಇರುವ ಮೇಣದಂತಹ ವಸ್ತು. ಕೊಲೆಸ್ಟ್ರಾಲ್ ಪದದ ಅಕ್ಷರಶಃ ಅರ್ಥ ಪಿತ್ತರಸದಲ್ಲಿರುವ ಸ್ಟಿರಾಲ್ ಎಂದು. ಗ್ರೀಕ್ ಭಾಷೆಯಲ್ಲಿ ಕೊಲೆ ಎಂದರೆ ಪಿತ್ತ, ಸ್ಟಿರೋಯಿಸ್ ಎಂದರೆ ಗಟ್ಟಿಯಾದುದು ಎಂದರ್ಥ. ಅದೊಂದು ಸಾವಯವ ಆಲ್ಕೋಹಾಲು ಎಂದು ಸೂಚಿಸುವ ಆಲ್ ಎನ್ನುವ ಬಾಲ ಸೇರಿಸಿದ್ದಾರೆ. ಹೀಗೆ ಕೊಲೆಸ್ಟ್ರಾಲ್ ಪದ ಹುಟ್ಟಿದೆ. ಆ ಪದವೇ ಹೇಳುವಂತೆ ಕೊಲೆಸ್ಟ್ರಾಲ್ ಅನ್ನು ಪಿತ್ತರಸದಲ್ಲಿ ಕಾಣುತ್ತೇವೆ. ಇದು ರಕ್ತದಲ್ಲಿ ಅಧಿಕ ಪ್ರಮಾಣದಲ್ಲಿ ಇದ್ದಾಗ ದ್ರವರೂಪ ಬಿಟ್ಟು ಗಟ್ಟಿಯಾಗಿ ರಕ್ತನಾಳಗಳ ಒಳಬದಿಯನ್ನು ಅಂಟಿಕೊಳ್ಳುತ್ತದೆ. ಸಮಯ ಕಳೆದ ಹಾಗೆ ಹೆಚ್ಚೆಚ್ಚು ಕೊಬ್ಬು ಹೇಗೆ ಅಂಟಿಕೊಂಡು ರಕ್ತನಾಳದೊಳಗೆ ರಕ್ತ ಹರಿಯುವುದಕ್ಕೆ ತಡೆಯೊಡ್ಡುತ್ತದೆ. ಆಗ ಅಧಿಕ ರಕ್ತದೊತ್ತಡವನ್ನು ನಾವು ಅನುಭವಿಸುತ್ತೇವೆ. ಈ ಸ್ಥಿತಿಯನ್ನು ಅಥೆರೋಸ್ಕ್ಲಿರೋಸಿಸ್ ಎಂದು ವೈದ್ಯರು ಹೆಸರಿಸಿದ್ದಾರೆ. ಕೆಲವೊಮ್ಮೆ ಹೀಗೆ ರಕ್ತನಾಳಗಳ ಮೇಲೆ ಅಂಟಿಕೊಂಡ ವಸ್ತುವಿನಲ್ಲಿ ಸ್ವಲ್ಪ ಇದ್ದಕ್ಕಿದ್ದ ಹಾಗೆ ಉದುರಿ ರಕ್ತನಾಳವನ್ನೇ ಮುಚ್ಚಿಬಿಡಬಹುದು. ಆಗ ಹೃದಯಾಘಾತವು, ಪಾರ್ಶ್ವವಾಯುವು ಸಂಭವಿಸಬಹುದು. ಪ್ರಪಂಚದಲ್ಲಿ ಆಗುವ ಸಾವಿನ ಕಾಲು ಭಾಗದಷ್ಟು ಇಂತಹ ಹೃದಯ ಸಂಬಂಧಿ ರೋಗಗಳಿಂದಲೇ ಸಂಭವಿಸುತ್ತದೆ, ಗೊತ್ತೇ? ಹೀಗೆ ಕೊಲೆಸ್ಟ್ರಾಲ್ ಒಂದು ರಾಕ್ಷಸ. ರಾಕ್ಷಸನಾದ ಮೇಲೂ ಅದು ನಮ್ಮ ದೇಹದಲ್ಲಿ ಏಕೆ ಇರಬೇಕು ಎಂದಿರಾ? ಏಕೆ ಎಂದರೆ ಅದು ನಮಗೆ ಬೇಕೇ ಬೇಕು. ವಾಸ್ತವವಾಗಿ ನಾವು ಕೊಲೆಸ್ಟ್ರಾಲ್ ಅನ್ನು ಆಹಾರದ ಮೂಲಕ ಸೇವಿಸುವುದಿಲ್ಲ, ಅದನ್ನು ನಮ್ಮ ದೇಹವೇ ತಯಾರಿಸುತ್ತದೆ. ಕೋಶಗಳು ಆರೋಗ್ಯವಂತಾಗಿರಬೇಕೆಂದರೆ ಕೊಲೆಸ್ಟ್ರಾಲ್ ಬೇಕೇ ಬೇಕು. ಎಲ್ಲಾ ಪ್ರಾಣಿ ಜೀವಕೋಶಗಳಲ್ಲೂ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತದೆ. ಜೊತೆಗೆ ಪಿತ್ತರಸದ ತಯಾರಿಕೆಗೆ ಕೊಲೆಸ್ಟ್ರಾಲೇ ಮೂಲ ವಸ್ತು. ನಮ್ಮ ದೇಹದ ಮೂಳೆಗಳಿಗೆ ಬೇಕಾದ ಡಿ ಜೀವಸತ್ವವನ್ನು ದೇಹವೇ ಕೊಬ್ಬಿನಿಂದ ತಯಾರಿಸುತ್ತದೆ. ಹೇಗೆ ಎಂದರೆ, ಉತ್ತರ, ಕೊಲೆಸ್ಟ್ರಾಲಿನಿಂದ. ಡಿ ಜೀವಸತ್ವ ತಯಾರಿಕೆಗೆ ಕೊಲೆಸ್ಟ್ರಾಲ್ ಕಚ್ಚಾ ವಸ್ತು. ಹಾಗೆಯೇ ಹಗಲಿಡೀ ನಮ್ಮ ದೇಹ ಚುರುಕಾಗಿ ಇರಲು ಕಾರಣವಾದ ಸ್ಟಿರಾಯ್ಡ್ ಹಾರ್ಮೋನುಗಳು ಕೂಡ ಕೊಲೆಸ್ಟ್ರಾಲ್ ಉತ್ಪನ್ನಗಳೇ. ಕೊಲೆಸ್ಟ್ರಾಲ್ ಇಲ್ಲದಿದ್ದರೆ ಸ್ಟಿರಾಯ್ಡ್ಗಳೂ ಇಲ್ಲ. ಹೀಗೆ ಕೊಲೆಸ್ಟ್ರಾಲ್ ಒಬ್ಬ ರಾಕ್ಷಸ ಮಿತ್ರ. ನಾವು ಸೇವಿಸುವ ಕೊಬ್ಬನ್ನು ಬಳಸಿಕೊಂಡು ದೇಹವು ಕೊಲೆಸ್ಟ್ರಾಲ್ ಅನ್ನು ತಯಾರಿಸುತ್ತದೆ. ಇದಲ್ಲದೆ ಕೆಲವು ಆಹಾರಗಳಿಂದಲೂ ಕೊಲೆಸ್ಟ್ರಾಲ್ ನಮ್ಮ ದೇಹವನ್ನು ಸೇರಬಹುದು. ಇಂತಹ ಆಹಾರದಲ್ಲಿನ ಕೊಲೆಸ್ಟ್ರಾಲು ಮಾಂಸ, ಕೋಳಿ, ಮೀನು, ಮೊಟ್ಟೆ, ಹಾಲಿನ ಉತ್ಪನ್ನಗಳನ್ನು ಸೇವಿಸಿದಾಗ ದೇಹವನ್ನು ಕೂಡುತ್ತದೆ. ಸಸ್ಯಗಳಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಎನ್ನುವುದು ನೆನಪಿರಲಿ. ಅವುಗಳಲ್ಲಿ ಏನಿದ್ದರೂ ಸ್ಟಿರಾಲ್ಗಳು ಇರುತ್ತವೆ. ಇವನ್ನೇ ನಮ್ಮ ದೇಹ ಕೊಲೆಸ್ಟ್ರಾಲ್ ಅನ್ನಾಗಿ ಪರಿವರ್ತಿಸುತ್ತದೆ. ಕೆಲವರ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಏಕೆ ಹೆಚ್ಚು? ಅಧಿಕ ಕೊಲೆಸ್ಟ್ರಾಲ್ಗೆ ಹಲವು ಕಾರಣಗಳಿರಬಹುದು. ಮುಖ್ಯವಾಗಿ ಅನುವಂಶೀಯ ಕಾರಣಗಳು ಇಲ್ಲವೇ ಅನಾರೋಗ್ಯಕರ ಜೀವನ ಶೈಲಿ ಕಾರಣವಾಗಿರುತ್ತದೆ. ದೇಹವು ಕೊಲೆಸ್ಟ್ರಾಲ್ ಅನ್ನು ನಿರಂತರವಾಗಿ ತಯಾರಿಸುತ್ತದೆ, ಹಾಗೆಯೇ ಅದನ್ನು ಬಳಸುತ್ತಲೂ ಇರುತ್ತದೆ. ಉತ್ಪಾದನೆ ಹಾಗೂ ಬಳಕೆಯ ನಡುವೆ ಸಮತೋಲನವಿದ್ದರೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗದಂತೆ ಕಾಯ್ದುಕೊಳ್ಳಬಹುದು. ಕೊಲೆಸ್ಟ್ರಾಲ್ ರಕ್ತದಲ್ಲಿ ಇದ್ದರೆ ಅದು ಅಪಾಯವಲ್ಲ, ಕೊಲೆಸ್ಟ್ರಾಲ್ ರಕ್ತದಲ್ಲಿ ಅತಿಯಾಗುವುದು ಹಾನಿಕರ. ಬಳಕೆ ಹಾಗೂ ಉತ್ಪಾದನೆಯ ನಡುವೆ ಸಮತೋಲನವನ್ನು ರಕ್ತದಲ್ಲಿರುವ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಹಾಗೂ ಎಚ್ಡಿಎಲ್ ಕೊಲೆಸ್ಟ್ರಾಲ್ಗಳ ನಡುವಣ ಪರಿಮಾಣವಾಗಿ ಲೆಕ್ಕ ಹಾಕುತ್ತವೆ. ಎಲ್ಡಿಎಲ್ ಕೊಲೆಸ್ಟ್ರಾಲ್ ರಕ್ತದಲ್ಲಿ ಸಂಗ್ರಹವಾಗುವ ಕೊಲೆಸ್ಟ್ರಾಲ್, ಎಚ್ಡಿಎಲ್ ಎನ್ನುವುದು ರಕ್ತದಿಂದ ಹೊರಗೆ ಹೋಗುವ ಕೊಲೆಸ್ಟ್ರಾಲ್, ಇವೆರಡರ ನಡುವಣ ಪರಿಮಾಣ ದಾಸ್ತಾನಲ್ಲಿರುವ ಕೊಲೆಸ್ಟ್ರಾಲಿನ ಎಷ್ಟು ಬಳಕೆಯಾಗುತ್ತದೆ ಎಂದು ತೋರಿಸುತ್ತದೆ. ರಕ್ತದಲ್ಲಿ ಎಲ್ಡಿಎಲ್ ಪ್ರಮಾಣ ಹೆಚ್ಚಿದರೆ ಅದು ಅನಾರೋಗ್ಯಕರವಾದ್ದರಿಂದ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನು ಕೆಟ್ಟ ಕೊಲೆಸ್ಟ್ರಾಲ್ ಎನ್ನುತ್ತಾರೆ, ಎಚ್ಡಿಎಲ್ ಕೊಲೆಸ್ಟ್ರಾಲ್ ಒಳ್ಳೆಯ ಕೊಲೆಸ್ಟ್ರಾಲ್. ಈ ರಾಕ್ಷಸನನ್ನು ಹತೋಟಿಯಲ್ಲಿಡುವುದು ಹೇಗೆ? ಇದಕ್ಕೆ ಒಂದೇ ಉಪಾಯ, ಆರೋಗ್ಯಕರ ಆಹಾರದ ಜೊತೆಗೆ ನಿಯಮಿತವಾಗಿ ವ್ಯಾಯಾಮ ಮಾಡುವುದು. ಒಮ್ಮೊಮ್ಮೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನಿಯಂತ್ರಿಸಲು ಔಷಧಗಳೂ ಬೇಕಾಗಬಹುದು.
ಕಾಳು ಕೂಡಿಡುವ ಬಗೆ. ಕೊಯ್ಲು ಮಾಡಿದ ಬೇಳೆಕಾಳು ಧಾನ್ಯಗಳು ಬೃಹತ್ ಪ್ರಮಾಣದಲ್ಲಿ ಕೂಡಿಡುವುದು ಮತ್ತು ಕೀಟಗಳಿಂದ ರಕ್ಷಿಸುವುದು ಒಂದು ದೊಡ್ಡ ಸವಾಲೇ ಸರಿ. ಕೀಟನಾಶಕಗಳು ಹಾಗೂ ಪೀಡನಾಶಕಗಳು ಧಾನ್ಯಗಳಿಗೆ ಹುಳು ಹಿಡಿಯದಂತೆ ಕಾಪಾಡಬಲ್ಲುವಾದರೂ ಸಹ ಪರಿಸರದ ದೃಷ್ಟಿಯಿಂದ ಅವುಗಳ ಬಳಕೆ ಒಳ್ಳೆಯದಲ್ಲ. ಜೊತೆಗೆ ಈ ರಾಸಾಯನಿಕಗಳನ್ನು ಎಡಬಡದೆ ಬೆಳೆಸಿದಾಗ ಅವುಗಳ ಉಳಿಕೆಯ ಸ್ವಲ್ಪ ಅಂಶ ಧಾನ್ಯದೊಳಗೆ ಸೇರಿಕೊಂಡು ನಮ್ಮ ಆಹಾರ ಸರಪಳಿಯಲ್ಲಿ ಒಂದಾಗಿ ಬಿಡಬಹುದು. ಇದು ಬೃಹತ್ ಪ್ರಮಾಣದಲ್ಲಿ ಧಾನ್ಯಗಳನ್ನು ಶೇಖರಿಸುವಾಗ ಆಗುವಂತಹ ಕತೆ. ಆದರೆ ಧಾನ್ಯ ಎಲ್ಲವನ್ನೂ ಹೀಗೆ ಉಗ್ರಾಣದಲ್ಲಿ ಕೂಡಿಡುವುದಿಲ್ಲ ನೋಡಿ. ಉತ್ಪಾದನೆಯಾದಂತಹ ಧಾನ್ಯಗಳಲ್ಲಿ ಶೇಕಡ 60-70% ಮನೆಗಳಲ್ಲೇ ಇರುತ್ತವೆ, ಅಡುಗೆ ಮನೆಯ ಡಬ್ಬಗಳಲ್ಲಿ ಸಂಗ್ರಹವಾಗಿ ಇರುತ್ತದೆ, ಅಥವಾ ಹಗೆವು ಮೂಡೆ ಇನ್ಮುಂತಾದಂತಹ ಪಾರಂಪರಿಕ ಸಾಧನಗಳಲ್ಲಿ ಶೇಖರಣೆ ಆಗಿರುತ್ತದೆ. ಧಾನ್ಯಗಳನ್ನ ಶೇಖರಿಸಿ ಇಡುವ ಈ ಪಾರಂಪರಿಕ ವಿಧಾನಗಳು ನಮ್ಮ ಪೂರ್ವಜರಿಗೆ ಪರಿಸರದ ಬಗ್ಗೆ ಇದ್ದಂತಹ ತಿಳುವಳಿಕೆ ಹಾಗೂ ಅನುಭವದ ಫಲ. ಪ್ರತಿಯೊಬ್ಬ ಗೃಹಸ್ಥನಿಗೂ ಅವನ ಹಿರಿಯರಿಂದ ವಂಶ ಪಾರಂಪರ್ಯವಾಗಿ ಆಸ್ತಿ ದೊರಕಿರಬಹುದು, ಆದರೆ ಮನೆಯೊಡತಿಗೆ ಅದಕ್ಕಿಂತಲೂ ಅಮೂಲ್ಯವಾದಂತಹ ಇಂತಹ ಪಾರಂಪರಿಕ ಜ್ಞಾನದ ಸಿರಿ ಲಭಿಸಿರುತ್ತದೆ. ನಮ್ಮ ಪೂರ್ವಜರು ಧಾನ್ಯಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಲು ನೈಸರ್ಗಿಕ ಸಾಧನಗಳನ್ನು ಬಳಸ್ತಾ ಇದ್ರು. ಹೀಗೆ ಕಾಲದ ಮೂಸೆಯಲ್ಲಿ ಪುಟಿದೆದ್ದು ಬಂದ ಹಲವು ಧಾನ್ಯ ಸಂಗ್ರಹಣಾ ವಿಧಾನಗಳಿವೆ. ಅಜ್ಜಿಯಂದಿರಿಗೆ ರಾಗಿಯ ಮೂಟೆಯಲ್ಲಿ ತಾವು ಬೇವಿನ ಎಲೆಯನ್ನೇಕೆ ಸೇರಿಸ್ತಾ ಇದ್ದೀವಿ ಅನ್ನುವಂತಹ ಪರಿವೆ ಇಲ್ಲದೇ ಇರಬಹುದು, ಆದರೂ ಸಹ ಅವರು ಅದನ್ನು ರೂಢಿಸಿಕೊಂಡು ಬಿಟ್ಟಿದ್ರು. ಇವತ್ತು ನಾವು ಅಂತಹ ಕೆಲವು ಪಾರಂಪರಿಕ ಅರಿವಿನ ಕಡೆಗೆ ಕಣ್ಣು ಹಾಯಿಸೋಣ. ಧಾನ್ಯಗಳನ್ನು ಸುರಕ್ಷಿತವಾಗಿಡಲು ಪರಿಸರ ಸ್ನೇಹಿಯಾದಂತಹ ವಿಧಾನಗಳು ಸಿಗಬಹುದೋ ಏನೋ, ಯಾರಿಗ ಗೊತ್ತು. ಧಾನ್ಯಗಳನ್ನು ಸುರಕ್ಷಿತವಾಗಿ ದಾಸ್ತಾನು ಇಡುವ ಅತಿ ಪುರಾತನ ವಿಧಾನ ಅಂದರೆ ಬಿಸಿಲಿನಲ್ಲಿ ಒಣಗಿಸುವುದು. ರೈತರು ಕಾಳುಗಳನ್ನು ಹೀಗೆ ತೇವಾಂಶ ಶೇಕಡ 10-12 ಆಗುವವರೆಗೂ ಬಿಸಿಲಿನಲ್ಲಿ ಒಣಗಿಸುವುದು ಉಂಟು. ಇದು ಕಾಳುಗಳಲ್ಲಿ ಇರಬಹುದಾದಂತಹ ಮೊಟ್ಟೆಯಿಂದ ಹುಳುಗಳವರೆಗಿನ ಎಲ್ಲಾ ಹಂತದ ಕೀಟಗಳನ್ನು ಸಹ ಕೊಲ್ಲುವುದರ ಜೊತೆಗೆ ಕಾಳಿನ ಆಯಸ್ಸನ್ನು ಹೆಚ್ಚಿಸುತ್ತದೆ. ಖರ್ಚು ವೆಚ್ಚ ಇಲ್ಲದಂತಹ ಸರಳ ವಿಧಾನ ಇದು. ಸ್ವಲ್ಪ ಹೆಚ್ಚು ವೆಚ್ಚದ ಮಾರ್ಗವೂ ಇದೆ. ತೊಗರಿ ಹೆಸರು ಕಡಲೆಯಂತಹ ಬೇಳೆಕಾಳುಗಳ ಜೊತೆಗೆ ಪುಡಿ ಉಪ್ಪನ್ನ ಬೆರೆಸಿಟ್ರೆ 6-8 ತಿಂಗಳವರೆಗೂ ಕಾದಿಡಬಹುದು. ಕಾಳುಗಳಲ್ಲಿರುವಂತಹ ತೇವಾಂಶವನ್ನ ಉಪ್ಪು ಹೀರಿಕೊಳ್ಳುತ್ತದೆ, ಜೊತೆಗೆ ಅದರ ಹರುಳುಗಳು ಒರಟಾಗಿರುವುದರಿಂದ ಕೀಟಗಳನ್ನ ಮೈಯನ್ನ ಉಜ್ಜಿ ಚರ್ಮವನ್ನ ಸವೇಸಿ ಕೊಲ್ಲುತ್ತದೆ. ಇದರಿಂದಾಗಿ ಕೀಟಗಳು ಪಾತ್ರೆಯೊಳಗೆ ಓಡಾಡಲು ಸಾಧ್ಯವಿಲ್ಲ. ಇನ್ನು ಬೂದಿ ಗೊತ್ತಲ್ಲ, ಹೌದು, ಬೂದಿಯು ಕೂಡ ಬೇಳೆಕಾಳುಗಳನ್ನ ರಕ್ಷಿಸಬಲ್ಲದು. ಬೇಳೆಕಾಳುಗಳ ಜೊತೆಗೆ ಬೂದಿಯನ್ನ ಬೆರೆಸಿಟ್ಟರೆ ಹಲವು ವಿಧದ ಪೀಡೆಗಳಿಂದ ರಕ್ಷಿಸಬಹುದು. ಉಪ್ಪಿನಂತೆಯೇ ಬೂದಿಯ ಕಣಗಳು ಸಹ ತೇವಾಂಶವನ್ನು ಹೀರುತ್ತವೆ. ಇವು ಕೂಡ ಉಪ್ಪಿನಂತೆಯೇ ಒರಟು ಕಣಗಳಾದರೂ ಸಹ ಇನ್ನಷ್ಟು ಸೂಕ್ಷ್ಮ ಗಾತ್ರದವು. ಜೊತೆಗೆ ಇದರಲ್ಲಿ ಇರುವಂತಹ ಗಟ್ಟಿಯಾದ ಸಿಲಿಕಾ ಹುಳುಗಳು ಕಾಳುಗಳನ್ನು ತಿನ್ನಲು ಅಡ್ಡಿಯಾಗುತ್ತದೆ, ಬೂಸಿನ ಬೆಳವಣಿಗೆಯನ್ನು ಸಹ ತಡೆಯುತ್ತದೆ. ಅರಿಶಿನವನ್ನು ಬಳಸುವಂತಹ ಅತ್ಯಂತ ಸಾಂಪ್ರದಾಯಿಕ ವಿಧಾನವೂ ಇದೆ. ಕೆಲವು ಬೇಳೆಕಾಳುಗಳು ಹಾಗೂ ಧಾನ್ಯಗಳಿಗೆ ಅರಿಸಿನವನ್ನು ಬಳಿದು ದೀರ್ಘಕಾಲ ಕಾದಿಡಬಹುದು. ಇಲ್ಲ, ಅರಿಸಿನ ಕೀಟಗಳನ್ನು ಕೊಲ್ಲುವುದಿಲ್ಲ, ಆದರೆ ಅದರ ಗಾಢವಾದಂತಹ ಪರಿಮಳವೇ ಕೀಟಗಳನ್ನು ಕಾಳಿನಿಂದ ದೂರ ಇಡುತ್ತದೆ. ಇಂತಹುದೇ ಮತ್ತೊಂದು ಸಾಂಪ್ರದಾಯಿಕ ಸಾಧನ ಅಂದರೆ ಬೇವು. ರಾಗಿ, ಭತ್ತಗಳಂತಹ ಧಾನ್ಯಗಳು ಹಾಗೂ ಬೇಳೆಕಾಳುಗಳ ಜೊತೆಗೆ ಒಣಗಿಸಿದ ಬೇವಿನ ಎಲೆಗಳನ್ನು ಇಟ್ಟಾಗ ಅದರಲ್ಲಿರುವಂತಹ ಹಲವು ಕೀಟಗಳನ್ನು ಅದು ನಾಶ ಮಾಡುತ್ತದೆ. ಆದರೆ ಎಲೆಗಳನ್ನು ನೆರಳಿನಲ್ಲಿಯೇ ಒಣಗಿಸಬೇಕು, ಬಿಸಿಲಿನಲ್ಲಿ ಅಲ್ಲ. ಬೇವಿನ ಎಲೆಗಳಲ್ಲಿ ಇರುವ ಅಜಾಡಿರಾಕ್ಟಿನ್ ಎನ್ನುವ ರಾಸಾಯನಿಕವು ಕೀಟಗಳನ್ನು ದೂರವಿಡುತ್ತದೆ ಮತ್ತು ಅವುಗಳು ಆಹಾರ ಸೇವಿಸದಂತೆ ತಡೆಯುತ್ತದೆ ಹಾಗೂ ಬೂಸುಗಳನ್ನು ಸಹ ನಾಶ ಮಾಡುತ್ತದೆ. ಪ್ರತಿ ಕಿಲೋ ಬೇಳೆಕಾಳುಗಳನ್ನು 20 ಮಿಲಿ ಬೇವಿನ ಎಣ್ಣೆಯಿಂದ ಲೇಪಿಸಿ ಇಟ್ಟರೆ ಕಾಳಿನಲ್ಲಿರಬಹುದಾದಂತಹ ಮೊಟ್ಟೆಗಳನ್ನು ಕೊಲ್ಲಬಹುದು. ಇದರಿಂದ ಕೀಟಪೀಡೆಯನ್ನು ಆರಂಭವಾಗುವ ಮೊದಲೇ ಕಿತ್ತೊಗೆಯಬಹುದು. ಧಾನ್ಯಗಳನ್ನು ಸಂಗ್ರಹಿಸಿ ಇಡುವ ಗೋಣಿ ಚೀಲಗಳನ್ನು ಬೇವಿನ ಎಲೆಗಳ ರಸದಲ್ಲಿ ಅದ್ದಿ ತೆಗೆದು ಒಣಗಿಸಿ ಇಡುವುದು ಕೂಡ ಇದೇ ರೀತಿ ನೆರವಾಗುತ್ತದೆ. ಉಪ್ಪು ಧಾನ್ಯಗಳನ್ನು ಕೀಟದಿಂದ ರಕ್ಷಿಸುತ್ತದೆ ನಿಜ, ಆದರೆ ಮೆಣಸಿನಕಾಯಿಯ ಜೊತೆಗೆ ಬೆರೆತರೆ ಅದು ಕೀಟಗಳನ್ನು ಕೊಲ್ಲುತ್ತದೆ ಕೂಡ. ಮೆಣಸಿನಕಾಯಿಯ ಖಾರ ಗುಣ ಕೀಟಗಳನ್ನು ದೂರವಿಡುತ್ತದೆ. ಬೇವಿನ ಎಲೆಗಳು ಹಾಗೂ ಒಣಮೆಣಸಿನಕಾಯಿಯನ್ನು ಬೆರೆಸಿದರೆ ಅವು ಒಂದಿನ್ನೊಂದರ ಪರಿಣಾಮಕ್ಕೆ ಬಲ ಕೊಡುತ್ತದೆ. ಧಾನ್ಯ ರಕ್ಷಣೆಗೆ ಕರ್ಪೂರವನ್ನು ಬಳಸುವುದು ಸಹ ಹಳೆಯ ಉಪಾಯ. 5 ಕಿಲೋ ಧಾನ್ಯವನ್ನು ಸಂರಕ್ಷಿಸಲು 1-2 ಗ್ರಾಂ ಕರ್ಪೂರ ಇದ್ದರೂ ಸಹ ಸಾಕು. ಕರ್ಪೂರದ ಗಾಢ ವಾಸನೆಯನ್ನು ಕೀಟಗಳು ಸಹಿಸಲಾರವು. ಕರ್ಪೂರವು ಬೇಗನೆ ಆವಿಯಾಗಿ ಬಿಡುವುದರಿಂದ ಅದರ ಜೊತೆಗೆ 1-2 ಕಾಳು ಮೆಣಸನ್ನು ಸಹ ಇಡುವುದುಂಟು. ಇನ್ನು ಭತ್ತವನ್ನು ಸಂಗ್ರಹಿಸಿ ಇಡಲು ಹೊಂಗೆ ಮರದ ಎಲೆಗಳನ್ನು ಬಳಸ್ತಾರೆ. ಭತ್ತವನ್ನು ತುಂಬಿದ ಚೀಲಗಳಲ್ಲಿ ಹೊಂಗೆಯ ತಾಜಾ ಎಲೆಗಳನ್ನು ಇಡುವುದರಿಂದ ಅಕ್ಕಿಗೆ ಬರುವಂತಹ ಕಪ್ಪು ಹುಳವನ್ನು ನಾವು ದೂರ ಇಡಬಹುದು. ಹುಳುಗಳಿಗೆ ಹೊಂಗೆ ಎಲೆಗಳ ಗಾಢವಾದಂತಹ ವಾಸನೆ ಆಗುವುದಿಲ್ಲ. ಜೊತೆಗೆ ಹೊಂಗೆ ಬೀಜದಲ್ಲಿ ಇರುವ ಕರಾಂಜನ್ ಎಂಬ ರಾಸಾಯನಿಕವು ಕೂಡ ಕೀಟಗಳಿಗೆ ಮಾರಕ. 1 ಕಿಲೋ ಬೇಳೆಕಾಳುಗಳ ಜೊತೆಗೆ 30 ಗ್ರಾಂ ಒಣಶುಂಠಿ ಪುಡಿಯನ್ನು ಬೆರೆಸಿ ಇಟ್ಟರೆ ಕಾಳು ಹೆಚ್ಚು ದಿನ ಬಾಳಿಕೆ ಬರುತ್ತದೆ. ಶುಂಠಿಯಲ್ಲಿರುವಂತಹ ಆಲ್ಕಲಾಯ್ಡ್ಸ್, ಆಂಥೋಸಯನಿನ್ ಹಾಗೂ ಫ್ಲೇವನಾಯ್ಡ್ ಎಂಬ ರಾಸಾಯನಿಕಗಳು ಕೀಟಗಳು ಕಾಳುಗಳನ್ನು ತಿನ್ನುವುದನ್ನು ತಡೆಯುವುದಲ್ಲದೆ ಅವುಗಳನ್ನು ದೂರ ಓಡಿಸುತ್ತದೆ. ಇನ್ನು ಕೊನೆಯದು, ಆದರೆ ಬಲು ಮುಖ್ಯವಾದಂತಹ ಉಪಾಯ ಅಂದರೆ ತುಳಸಿ. ಒಣಗಿಸಿದಂತಹ ತುಳಸಿಯ ಬೀಜ ಹಾಗೂ ಎಲೆಗಳನ್ನು ಮೆಕ್ಕೆಜೋಳದ ಜೊತೆಗೆ ಬೆರೆಸಿ ಇಟ್ಟಾಗ ಕೊರೆಯುವ ಕೀಟಗಳಿಂದ ಅವುಗಳನ್ನು ಕಾಪಾಡಬಹುದು. ಇದಕ್ಕೆ ಮುಖ್ಯ ಕಾರಣ ತುಳಸಿಯ ಬೀಜದಲ್ಲಿರುವ ಪಾಮೆಟಿಕ್ ಆಮ್ಲ, ಲಿನೋಲೆನಿಕ್ ಆಮ್ಲ, ಲಿನೋಲೈಕ್ ಆಮ್ಲ ಮತ್ತು ಸ್ಟಿಯರಿಕ್ ಆಮ್ಲಗಳು. ಇವು ಕೀಟಗಳ ಲಾರ್ವಗಳನ್ನು ಕೊಲ್ಲಬಲ್ಲವು. ಕೇಳಿದಿರಲ್ಲ, ಈಗ ನಿಮಗೆ ಕಡಿಮೆ ಖರ್ಚಿನಲ್ಲಿ ಧಾನ್ಯಗಳನ್ನು ಕಾಪಾಡುವಂತಹ ಸರಳ ಉಪಾಯಗಳು ಸಿಕ್ಕಿರಬೇಕಲ್ವಾ? ಅನ್ನವನ್ನ ಬೇಯಿಸುವಷ್ಟು ಸುಲಭದ ಅಡುಗೆ ಬೇರೊಂದಿಲ್ಲ ನೋಡಿ. ಒಂದಿಷ್ಟು ಅಕ್ಕಿಯ ಜೊತೆಗೆ ನೀರು ಸೇರಿಸಿ ಬೇಯಿಸಲು ಇಟ್ಟರೆ ಸಾಕು, ಅನ್ನ ಸಿದ್ಧ. ಆದರೆ ಅನ್ನದ ಗುಣವನ್ನ ಅಕ್ಕಿಯ ಗುಣಮಟ್ಟ ನಿಶ್ಚಯಿಸುತ್ತದೆ. ಅದು ಹೇಗೆ ಎಂದು ತಿಳಿಸಲು ಈಗ ನಮ್ಮೊಂದಿಗೆ ಇದ್ದಾರೆ CFTRI ನಲ್ಲಿ ಪ್ರಧಾನ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ MS ಮೀರಾ. ಬನ್ನಿ, ಅಕ್ಕಿಯ ಗುಣಮಟ್ಟ ಅನ್ನ ಬೇಯುವುದನ್ನು ಹೇಗೆ ಪ್ರಭಾವಿಸುತ್ತದೆ ಎಂದು ಅವರಿಂದಲೇ ತಿಳಿಯೋಣ.
ನಮಸ್ತೆ ಮ್ಯಾಮ್.
ನಮಸ್ತೆ.
ಕೆಲವು ಅಕ್ಕಿ ಕಾಳುಗಳು ಚೆನ್ನಾಗಿ ಬೇಯುತ್ತೆ, ಇನ್ ಕೆಲವು ಸರಿಯಾಗಿ ಬೇಯದೆ ಮೇಣದಂತೆ ಆಗುತ್ತೆ. ಇದಕ್ಕೆ ಕಾರಣ ಏನಿರಬಹುದು?
ಅನ್ನ ಬೇಯೋದ್ರಲ್ಲಿ ಅಕ್ಕಿ ಕಾಳಿನ ಗುಣಮಟ್ಟಕ್ಕೆ ಮಹತ್ತರ ಪಾತ್ರ ಇದೆ. ಕೆಲವು ಅಕ್ಕಿ ಕಾಳುಗಳು ಸರಿಯಾಗಿ ಬೆಂದ್ರೆ ಇನ್ನು ಕೆಲವು ಅಂಟು ಅಂಟಾಗುತ್ತವೆ. ಇದಕ್ಕೆ ಹಲವಾರು ಅಂಶಗಳು ಕಾರಣ. ಮೂಲ ಕಾರಣ ಅಮೈಲೋಸ್ ಎಂಬ ಅಂಶ. ನಿಮಗೆಲ್ಲ ತಿಳಿದಿರೋ ಹಾಗೆ ಪಿಷ್ಟದಲ್ಲಿ 2 ಅಂಶಗಳಿವೆ. ಇವನ್ನು ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಎನ್ನುತ್ತೇವೆ. ಅಮೈಲೋಸ್ ಒಂದು ನೇರ ಸರಣಿಯ ಭಾಗವಾದರೆ ಅಮೈಲೋಪೆಕ್ಟಿನ್ ಉಪಸರಣಿಯ ಭಾಗ. ಅನ್ನ ಬೇಯೋದ್ರಲ್ಲಿ ಅಮೈಲೋಸ್ ಪ್ರಮುಖ ಪಾತ್ರ ವಹಿಸುತ್ತೆ. ಅಮೈಲೋಸ್ನ ಪ್ರಮಾಣ ಕಡಿಮೆಯಾದರೆ ಅದು ಅನ್ನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ. ಈ ತರಹದ ಅಕ್ಕಿ ಕಾಳುಗಳು ಬೆಂದಾಗ ಅಂಟಂಟಾಗುವುದು, ಇಲ್ಲವೇ ಜಿಗುಟು ಜಿಗುಟಾಗುತ್ತೆ.
ಈ ರೀತಿಯ ಮುದ್ದೆ ಆಗುವ ಅಕ್ಕಿನ ಜಪಾನ್, ಚೀನಾದಂತಹ ದೇಶಗಳಲ್ಲಿ ಈಶಾನ್ಯ ಭಾಗದಲ್ಲಿ ಉಪಯೋಗಿಸ್ತಾರೆ. ಅಕ್ಕಿಯಲ್ಲಿ ಅಮೈಲೋಸ್ನ ಅಂಶ ಹೆಚ್ಚಾದಂತೆ ಅನ್ನ ಬಿಡಿಬಿಡಿಯಾಗುತ್ತೆ, ಮುದ್ದೆ ಆಗೋದಿಲ್ಲ. ಇಂತಹ ಜಿಗುಟಾದ ಅಕ್ಕಿಯನ್ನ ಹೆಚ್ಚಾಗಿ ನಮ್ಮ ದೇಶದ ದಕ್ಷಿಣ ಭಾಗದಲ್ಲಿ ಉಪಯೋಗಿಸ್ತಾರೆ, ಯಾಕೆಂದ್ರೆ ಈ ಭಾಗದಲ್ಲಿ ಬೆಣತಕ್ಕಿಯನ್ನು ಉಪಯೋಗಿಸೋದು ಹೆಚ್ಚು. ಅಕ್ಕಿಯ ವಯಸ್ಸು ಕೂಡ ಇದರಲ್ಲಿ ಪಾತ್ರವಹಿಸುತ್ತೆ, ಯಾಕಂದ್ರೆ ಹೊಸ ಅಕ್ಕಿಯನ್ನು ಬೇಯಿಸಿದಾಗ ಬೇಗನೆ ಜಿಗುಟಾಗುತ್ತೆ, ಯಾಕಂದ್ರೆ ಬೇಯಿಸಿದಾಗ ಹೊಸ ಅಕ್ಕಿಯಲ್ಲಿರುವ ಪಿಷ್ಟದಂತಹ ಘನವಸ್ತುಗಳು ಬೇರೆ ಆಗ್ಬಿಡುತ್ತೆ. ಇದೇ ಕಾರಣದಿಂದ ಹೊಸ ಅಕ್ಕಿ ಬೇಯಿಸಿದಾಗ ಮುದ್ದೆ ಆಗ್ಬಿಡೋದು. ಅಕ್ಕಿ ಹಳೆಯದಾದಷ್ಟು ಅದರ ನೀರನ್ನು ಹೀರುವ ಸಾಮರ್ಥ್ಯ ಹೆಚ್ಚಾಗುತ್ತೆ, ಹಳೆಯ ಅಕ್ಕಿಯಿಂದ ಪಿಷ್ಟವು ಪ್ರತ್ಯೇಕವಾಗುವುದಿಲ್ಲ. ಇದೇ ಕಾರಣದಿಂದ ಹಳೆ ಅಕ್ಕಿಯ ಮೇಣದಂತಾಗದೆ ನಯವಾದ ಅನ್ನವಾಗುತ್ತದೆ. ಅಕ್ಕಿ ಹಳೆಯದಾದಷ್ಟು ಅದರ ಬೆಲೆ ಹೆಚ್ಚು. ಕುದುಪಲು ಮಾಡೋದು ಮೂರನೇ ಅಂಶ. ಇದು ಅಕ್ಕಿಯ ಸಂಸ್ಕರಣೆಯ ಒಂದು ಭಾಗ. ಕುದುಪಲು ಮಾಡಿದಾಗ ಅಕ್ಕಿಯ ಪಿಷ್ಟದ ಗುಣಗಳು ಮಾರ್ಪಾಡಾಗುತ್ತವೆ. ಈ ರೀತಿ ಶಾಖಕ್ಕೆ ಒಳಪಡಿಸಿ ಸಂಸ್ಕರಿಸಿದ ಅಕ್ಕಿಗಳು ಹದವಾಗಿ ಬೆಂದು ನಯವಾದ ಅನ್ನ ಆಗುತ್ತೆ.
ಅಕ್ಕಿ ಹಳತ್ತಾಗುವುದು ಎಂದರೇನು? ಅಡಿಗೆಯಲ್ಲಿ ಹಳೆಯ ಅಕ್ಕಿಯನ್ನು ಹೆಚ್ಚಾಗಿ ಬಳಸಲು ಕಾರಣವೇನು?
ಸಾಮಾನ್ಯವಾಗಿ ಕೊಯ್ಲು ಮಾಡಿದ ತಾಜಾ ಭತ್ತವನ್ನ ಕೆಲವು ಕಾಲ ದಾಸ್ತಾನಿಟ್ಟು ಹಳೇದ್ ಮಾಡ್ತಾರೆ. ಹೊಸ ಅಕ್ಕಿಯನ್ನ ಗಿರಣಿ ಆಡೋದಕ್ಕೆ ಆಗಲ್ಲ. ಹಳೆಯ ಅಕ್ಕಿಯನ್ನೇ ಹೆಚ್ಚಾಗಿ ಬಳಸುವುದಕ್ಕೆ ಮೊದಲನೇ ಕಾರಣ ಬಂದು ಗಿರಣಿ ಆಡಿದ ಅಕ್ಕಿಯ ಗುಣಮಟ್ಟ. ಯಾಕಂದ್ರೆ ಅಕ್ಕಿ ಗಿರಣಿಗಳ ಲಾಭ ನಷ್ಟ ಎಲ್ಲಾನು ಗಿರಣಿ ಆಡಿದಾಗ ಬರುವ ಹೆಡ್ ರೈಸ್ ಅಥವಾ ನುಚ್ಚಲದ ಅಕ್ಕಿಯ ಪ್ರಮಾಣವನ್ನ ಅವಲಂಬಿಸಿರುತ್ತೆ. ನುಚ್ಚು ಯಾರಿಗೂ ಇಷ್ಟ ಇಲ್ಲ, ಆದ್ರೆ ಆಗಷ್ಟೇ ಕೊಯ್ಲಾದ ಭತ್ತವನ್ನ ಮಿಲ್ ಮಾಡಿದಾಗ ಬಹಳಷ್ಟು ಅಕ್ಕಿ ಒಳೆದು ನುಚ್ಚು ಜಾಸ್ತಿ ಆಗ್ಬಿಡುತ್ತೆ. ಇದು ಗಿರಣಿ ಉದ್ಯಮಕ್ಕೆ ಲಾಭದಾಯಕವಲ್ಲ. ಹೀಗಾಗಿ ಅಕ್ಕಿ ಗಿರಣಿಗಳು ರೈತನಿಂದ ಭತ್ತವನ್ನ ತಂದ ಮೇಲೆ ತಕ್ಷಣವೇ ಗಿರಣಿ ಆಡೋದಿಲ್ಲ. ಎರಡು ಮೂರು ತಿಂಗಳ ಕಾಲ ಭತ್ತವನ್ನ ಕಾದಿಟ್ಟು ಆಮೇಲೆ ಮಿಲ್ ಮಾಡ್ತಾರೆ. ಇದರಿಂದ ಗದ್ದೆಯಲ್ಲಿ ತಂದ ಭತ್ತದಲ್ಲಿ ಏನಾದರೂ ದೋಷಗಳಿದ್ರೆ ಅವು ಸ್ವಲ್ಪ ಹದವಾಗಿ ಬಿಡುತ್ತೆ. ಆದ್ದರಿಂದ ಭತ್ತವನ್ನ ಹಳೆಯದಾಗಿಸಿ ಆಮೇಲೆ ಮಿಲ್ ಮಾಡೋದು ಸಾಮಾನ್ಯ ಪದ್ಧತಿ. ಇದಕ್ಕೆ ಇನ್ನೂ ಒಂದು ಕಾರಣ ಅಂದ್ರೆ ಇಡೀ ಕಾಳನ್ನೇ ಅಡುಗೆ ಮಾಡಲು ಬಳಸುವ ಏಕೈಕ ಧಾನ್ಯ ಅಂದರೆ ಅಕ್ಕಿ. ಅಂದ್ರೆ ಬೇರೆ ಕಾಳುಗಳನ್ನು ಹಳೆ ತಾಗಿಸುವುದಿಲ್ಲ ಅಂತಲ್ಲ, ಅವನ್ನು ಕೆಲವು ಕಾಲ ಇಟ್ಟು ಅನಂತರ ಬಳಸುತ್ತಾರೆ. ಈಗ ಗೋಧಿಯನ್ನೋ ರಾಗಿಯನ್ನೋ ತೆಗೆದುಕೊಳ್ಳಿ, ಇವನ್ನ ಹಿಟ್ಟು ಮಾಡಿಯೋ ರವೆಯನ್ನಾಗಿಯೋ ಮಾಡಿಯೋ ಬಳಸ್ತೇವೆ, ಇಡೀ ಕಾಳನ್ನೇ ಬೇಯಿಸೋದಿಲ್ಲ. ಆದ್ರಿಂದಲೇ ಮಿಲ್ ಮಾಡುವಾಗ ಹೆಡ್ ರೈಸ್ ಬಗ್ಗೆ ಕಾಳಜಿ ಹೆಚ್ಚು, ಆದಷ್ಟು ನುಚ್ಚು ಕಡಿಮೆ ಆಗ್ಲಿ ಎಂದು ಮಿಲ್ಲರ್ಗಳು ಬಯಸ್ತಾರೆ. ಹೊಸ ಭತ್ತದಲ್ಲಿ ತೇವಾಂಶ ಹೆಚ್ಚಿರೋದ್ರಿಂದ ಅದನ್ನ ಮಿಲ್ ಮಾಡಲು ಬರುವುದಿಲ್ಲ. ಜೊತೆಗೆ ಹೊಸ ಭತ್ತದಲ್ಲಿ ತೇವಾಂಶ ಎಲ್ಲ ಕಡೆಯೂ ಸಮನಾಗಿರುವುದಿಲ್ಲ. ಇಂತಹ ಭತ್ತವನ್ನ ಮಿಲ್ ಮಾಡಿದಾಗ ಕಾಳು ಒಡೆದು ನುಚ್ಚು ನುಚ್ಚು ಆಗ್ಬಿಡುತ್ತೆ. ಹೆಡ್ ರೈಸ್ ಪ್ರಮಾಣ ಚೆನ್ನಾಗಿ ಇರಬೇಕಂದ್ರೆ ಭತ್ತ ಕನಿಷ್ಠ ಮೂರ್ನಾಲ್ಕು ತಿಂಗಳು ಹಳೆಯದಿರಬೇಕು. ಹಳೆಯ ಅಕ್ಕಿಯನ್ನೇ ಬಳಸೋದಕ್ಕೆ ಇನ್ನೊಂದು ಕಾರಣ ಅನ್ನದ ಗುಣ. ಹೊಸ ಅಕ್ಕಿಯ ಅನ್ನವನ್ನ ತಿನ್ನೋದು ಕಷ್ಟ, ಅದು ಮುದ್ದೆಯಾಗಿ ಜಿಗುಟು ಜಿಗುಟಾಗಿರುತ್ತೆ, ಸಾಂಬಾರು ಅಥವಾ ಸಾರಿನ ಜೊತೆ ಸರಿಯಾಗಿ ಬೆರೆಯೋದಿಲ್ಲ. ಇದರಿಂದ ಒಳ್ಳೆಯ ಪಲಾವ್ ಮಾಡಲು ಆಗುವುದಿಲ್ಲ, ಪಲಾವ್ ಕೂಡ ಮುದ್ದೆಯೇ ಆಗ್ಬಿಡುತ್ತೆ. ಹೀಗಾಗಿ ಜನರು ಇದನ್ನ ಇಷ್ಟಪಡೋದಿಲ್ಲ. ಆರು ತಿಂಗಳು ಹಳೆಯದಾದ ಅಕ್ಕಿಯ ಅನ್ನದ ಗುಣ ಬಹಳ ಚೆನ್ನಾಗಿರುತ್ತೆ. ಬಾಸುಮತಿ ಅಕ್ಕಿಯ ಪ್ಯಾಕೆಟ್ಗಳ ಮೇಲೆ ಒಂದು ವರ್ಷ ಹಳೆಯದು, ಎರಡು ವರ್ಷ ಹಳೆಯದು ಎಂದೆಲ್ಲ ಬರೆದಿರೋದನ್ನ ನೀವು ನೋಡಿರ್ತೀರಿ. ಅಕ್ಕಿ ಹಳೆಯದಾದಷ್ಟು ಅದರ ಬೇಯುವ ಗುಣ ಚೆನ್ನಾಗಿರುತ್ತೆ. ಬೇಯುವ ಗುಣ ಅಂದೇನಲ್ಲ, ಹಾಗೆಂದ್ರೆ ಅದ ಅನ್ನ ನೋಡಲು ಹೇಗಿದೆ, ಮುದ್ದೆ ಮುದ್ದೆ ಆಗಿದೆಯೋ, ಬಿಡಿ ಬಿಡಿಯಾಗಿದೆಯೋ, ಗಂಜಿ ಜಾಸ್ತಿ ಇದೆಯೋ, ಇವನ್ನೇ ಬೇಯುವ ಗುಣ ಎನ್ನುತ್ತೇವೆ. ಅಕ್ಕಿ ಹಳೆಯದಾದಷ್ಟು ಗಂಜಿಯ ಪ್ರಮಾಣ ಕಡಿಮೆ. ಗಂಜಿ ಎಂದರೆ ಕಾಳಿನಿಂದ ಒಸರುವ ಪಿಷ್ಟ. ಹಳೆಯದಾದಷ್ಟು ಕಾಳಿನೊಳಗೆ ಪಿಷ್ಟ ಒಸರೋದು ಕಮ್ಮಿ ಆಗುತ್ತೆ, ಇದರಿಂದ ಅಂಟಂಟಾಗೋದು ಕಡಿಮೆ. ಅಲ್ಲದೆ ಕಾಳು ನೀರನ್ನು ಹೆಚ್ಚು ಇರುವುದರಿಂದ ಅದರ ಗಾತ್ರವು ಬಲು ದೊಡ್ಡದಾಗಿರುತ್ತೆ. ಗಾತ್ರ ದೊಡ್ಡದಾಗಿರೋದ್ರಿಂದ ಅನ್ನದ ಪ್ರಮಾಣವೂ ಹೆಚ್ಚಾಗುತ್ತೆ, ಹೆಚ್ಚು ಜನರಿಗೆ ಒದಗಿ ಬರುತ್ತೆ. ಅದಕ್ಕೆ ಹೆಚ್ಚಿನ ಜನ ಬೆಣತಕ್ಕಿಯನ್ನೇ ಇಷ್ಟಪಡುತ್ತಾರೆ. ಬಿಡಿ ಬಿಡಿಯಾಗಿ ಹೂವಿನಂತ ಅನ್ನ ಸಿಗುತ್ತೆ. ಒಳ್ಳೆಯ ಅಕ್ಕಿ ಅಂದ್ರೆ ಬೇಯಿಸಿದ ಮೇಲೆ ಅದರ ಗಾತ್ರ ಪ್ರಮಾಣ ಹೆಚ್ಚಬೇಕು.
ಹೊಸ ಅಕ್ಕಿಯನ್ನು ಕೃತಕವಾಗಿ ಹಳೆಯ ಅಕ್ಕಿಯಂತೆ ಮಾಡಲು ಸಾಧ್ಯವಿದೆಯಾ?
ಖಂಡಿತ, ಹೊಸ ಅಕ್ಕಿಯನ್ನ ಹಳೆಯ ಅಕ್ಕಿಯಂತೆ ಮಾರ್ಪಡಿಸಬಹುದು. ವ್ಯಾಪಾರಿಗಳು ಇದಕ್ಕೆ ಅನುಸರಿಸುತ್ತಿರೋ ಒಂದೇ ವಿಧಾನ ಅಂದ್ರೆ ಅಕ್ಕಿಯನ್ನ ಹಬೆಯಲ್ಲಿ ಸುಮಾರು 15 ನಿಮಿಷಗಳ ಕಾಲ ಬೇಯಿಸೋದು. ಈ ರೀತಿಯಲ್ಲಿ ಅಕ್ಕಿಯನ್ನು ಸಂಸ್ಕರಿಸುವ ವಿಧಾನನ CFTRI 1956 ಮೊದಲ ಬಾರಿಗೆ ಹೊರತಂದಿದೆ. ಆ ಕಾಲದಲ್ಲಿ ಭತ್ತದಲ್ಲಿ ಇನ್ನೂ ಸಾಕಷ್ಟು ತೇವಾಂಶ ಇರುವಾಗಲೇ ಕೊಯ್ಲು ಮಾಡ್ತಿದ್ರು. ಸುಮಾರು 22-24 ತೇವಾಂಶ ಇರುವಾಗಲೇ ಕೊಯ್ಲು ಮಾಡ್ತಿದ್ರು. ಆದರೆ ಇಂದು ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಆವಿಷ್ಕಾರದಿಂದ ಸುಮಾರು 15-18 ತೇವಾಂಶ ಇರುವಷ್ಟು ಒಣಗಿದ ಭತ್ತವನ್ನ ಕೊಯ್ಲು ಮಾಡ್ತಾರೆ. ತೇವಾಂಶ ಹೆಚ್ಚಿದಷ್ಟು ಗಿರಣಿ ಮಾಡಿದ ಅಕ್ಕಿಯ ಗುಣ ಕಡಿಮೆ ಇರುತ್ತೆ. ಗಿರಣಿಯಲ್ಲಿ ಅನುಸರಿಸುತ್ತಿರುವ ಧಾನ್ಯಗಳಲ್ಲೂ ಕೂಡ ಅನೇಕ ದೋಷಗಳಿದ್ದು ಅದು ಅಕ್ಕಿಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ.
ಹಳೆಯ ಅಕ್ಕಿ ಮತ್ತು ಹೊಸ ಅಕ್ಕಿಯನ್ನು ಗುರುತಿಸಲು ಸಾಧ್ಯವಿದೆಯಾ?
ಓ ಹೌದು, ಖಂಡಿತ ಸಾಧ್ಯ. ಹೊಸ ಅಕ್ಕಿ ಮತ್ತು ಹಳೆಯ ಅಕ್ಕಿಯನ್ನು ಗುರುತಿಸಬಹುದು. ಆದರೆ ಅದಕ್ಕಾಗಿ ಅವುಗಳನ್ನು ಅನೇಕ ಪರೀಕ್ಷೆಗಳಿಗೆ ಒಳಪಡಿಸಬೇಕಾಗುತ್ತೆ, ಮಾಹಿತಿಯನ್ನು ಕ್ರೋಢೀಕರಿಸಬೇಕಾಗುತ್ತೆ. ಅನಂತರ ಹಳೆಯ ಮತ್ತು ಹೊಸದಾಗಿ ಕೊಯ್ಲು ಮಾಡಿದ ಅಕ್ಕಿ ಯಾವುದು ಎಂದು ತೀರ್ಮಾನಕ್ಕೆ ಬರಬಹುದು. ಸೂಕ್ಷ್ಮ ದರ್ಶಕದ ಮೂಲಕ ನಾವು ಜೀವಕೋಶಗಳ ಜೋಡಣೆ ಮತ್ತು ಪಿಷ್ಟದ ಗುಣವನ್ನು ನೋಡಿಯೂ ಹೊಸ ಅಕ್ಕಿ ಯಾವುದು, ಹಳೆಯದು ಯಾವುದು ಎಂದು ತಿಳಿಯಬಹುದು.
ಹಳೆಯ ಅಕ್ಕಿಯನ್ನು ಗುರುತಿಸಲು ಯಾವುದಾದ್ರೂ ಸರಳವಾದ ವಿಧಾನ ಇದೆಯಾ?
ನನಗೆ ತಿಳಿದಂತೆ ಯಾವುದೂ ಇಲ್ಲ.
ಧನ್ಯವಾದಗಳು ಮೇಡಮ್.
ಥ್ಯಾಂಕ್ ಯು.
ಕೇಳುಗರೆ, ಇದು ಈ ಪಕ್ಷದ ಊಟ ಪಾಠ. ನಿಮಗೆ ರುಚಿಸಿತೆ? ರಚನೆ ನಮ್ರತಾ ವಿ, ಡಾಕ್ಟರ್ ಜೆಆರ್ ಮಂಜುನಾಥ ಮತ್ತು ಅಕ್ಷತಾ ಸುಬ್ರಹ್ಮಣ್ಯ. ಕನ್ನಡ ರೂಪಾಂತರ ಮಾದಲಾಂಬಿಕಾ ಮತ್ತು ಕೊಳ್ಳೇಗಾಲ ಶರ್ಮಾ. ಪ್ರಸ್ತುತಿ ನವ್ಯ ಎನ್, ಅಮೃತೇಶ್ವರಿ ಹಾಗೂ ಶರತ್ ಬಿಜೂರು. ಸಂಗೀತ ಯೂಟ್ಯೂಬ್ ಹಾಗೂ ಪ್ರಿಯಾ ವಿಡಿಯೋಸ್ ಮತ್ತು ಸರಿಗಮಪದ ಕೃಪೆ. ಊಟ ಪಾಠದ ನಿರ್ಮಾಣ ಹಾಗೂ ವಿತರಣೆ ಸಿಎಸ್ಐಆರ್ ಸಿಎಫ್ಟಿಆರ್ಐ. ಈ ಉಚಿತ ಪತ್ರಿಕೆಯನ್ನು ನೀವು ಉಚಿತವಾಗಿ ಎಲ್ಲರೊಡನೆ ಹಂಚಿಕೊಳ್ಳಬಹುದು. ಊಟ ಪಾಠದ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ವಾಟ್ಸ್ಆಪ್ ಮೂಲಕ 9449120618 ಅಥವಾ 08212515910 ನಂಬರನ್ನ ಸಂಪರ್ಕಿಸಬಹುದು, ಇಲ್ಲವೇ ಕರೆ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿಸಲು ಊಟ ಪಾಠ ಪ್ರಯತ್ನಿಸುವುದು. ಮುಂದಿನ ಪಕ್ಷ ಮತ್ತೆ ಭೇಟಿಯಾಗೋಣ.